ஸ்ரீகுருப்போ நம. ஹரிஹ ஓம். சத்யம் சத்யம் புனசத்யம் விஷ்ணுதீர்த்ரதாததா சர்வே காமா பவந்தேவ ஷபதோ பிம்பசந்நிதே. நந்தர ಬರತಕ್ಕಂತಹ ಪ್ರಕರಣ ಅವಸ್ಥಾತ್ರಯ ನಿರ್ಮಾಣ ಪ್ರಕರಣ. ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಹೊರಟು ಬ್ರಹ್ಮರಂಧ್ರದಿಂದ ಕಳೆದು ಬರ್ತಾ ಶಿರಸ್ಸಿನಲ್ಲಿ ವಾಸುದೇವ ರೂಪವನ್ನು ಇಟ್ಟು ಚಕ್ಷುಸ್ಸಿನಲ್ಲಿ ಅನಿರುದ್ಧ ರೂಪ, ಕಂಠದಲ್ಲಿ ಮನಸ್ಸಿನಲ್ಲಿ ಪ್ರದ್ಯುಮ್ನ ರೂಪ, ಹೃದಯದಲ್ಲಿ ಸಂಕರ್ಷಣ ರೂಪ, ಪ್ರಾಜ್ಞ ರೂಪ ಇಟ್ಟು ಮೂರು ರೀತಿಯಾದ ಅವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ತಾನು ಬ್ರಹ್ಮಾದಿ ದೇವತೆಗಳನ್ನು ಪ್ರವೇಶ ಮಾಡಿಸಿ ಈ ಮೂರು ಅವಸ್ಥೆಗಳನ್ನು ಭಗವಂತ ಕೊಡತಾ ಇದ್ದಾನೆ. ಇಲ್ಲಿ ಹೇಳುತ್ತಾರೆ ದೇವರಿಗೆ ಮೂರು ಅವಸ್ಥೆಗಳಿದೆಯಾ? ಇಲ್ಲ. ಅವಸ್ಥಾತ್ರಯ ಅತೀತ ಭಗವಂತ, ಅಂತಹ ಬಿಂಬರೂಪಿಯಾದ ಭಗವಂತನಿಗೆ ನಮಗೆ ಮೂರು ಅವಸ್ಥೆಗಳನ್ನು ಕೊಡಬೇಕೆಂಬ ಇಚ್ಛಾ ಬರ್ತಾ ಇದೆ. ಆ ಇಚ್ಛಾ ಬಂದ ಕೂಡಲೇ ಏನಾಗುತ್ತೆ ಎಂದು ಹೇಳುತ್ತಾರೆ. ಈ ಮೂರು ಅವಸ್ಥೆಗಳು ಕೂಡ ಬುದ್ಧಿಯ ಅವಸ್ಥೆಗಳು. ಬುದ್ಧಿ ಎಚ್ಚರದಲ್ಲಿದ್ದರೆ ನಾವು ಎಚ್ಚರದಲ್ಲಿರ್ತೇವೆ. ಬುದ್ಧಿ ಸ್ವಪ್ನಕ್ಕೆ ಹೊರಟದೆ ಇಲ್ಲ ಸುಷುಪ್ತಿ, ಈ ಮೂರು ಕೂಡ ಬುದ್ಧಿಯ ಅವಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು ಹೀಗಿವೆ. ನಮ್ಮ ಸ್ಥೂಲ ಶರೀರ, ಅದರೊಳಗೆ ಅನಿರುದ್ಧ ಶರೀರ, ಅದರೊಳಗೆ ಲಿಂಗ ಶರೀರ, ಅದರೊಳಗೆ ಸ್ವರೂಪ ದೇಹ, ಅದರೊಳಗೆ ಬಿಂಬಮೂರ್ತಿ ಶ್ರೀಹರಿ ಇದ್ದಾನೆ. ಇದು ಕ್ರಮ ಗೊತ್ತಲ್ವ? ಈಗ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಒಂದೊಂದು ಒಂದೊಂದು ಅವಯವ ಭಗವದ್ ರೂಪದ್ದು ಹೇಳಿದ್ದು. ಕಣ್ಣಿನೊಳಗೆ ಎರಡು ಚಕ್ಷುಸ್ಸಿನಲ್ಲಿ ಯಾವ ರೂಪ? ಅನಿರುದ್ಧ, ಪ್ರದ್ಯುಮ್ನ. ಮನಸ್ಸಿನಲ್ಲಿ ಅನಿರುದ್ಧ ರೂಪ. ಹಾಗೆ 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 ಎಲ್ಲ ಕಡೆ ಭಗವದ್ ರೂಪಗಳಿವೆ ಅಂತ ಹೇಳಿದೆ. ಈ ಇಂದ್ರಿಯಗಳ ವ್ಯಾಪಾರ ನಡೆಯೋದು ಹೇಗೆ? ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಒಂದು ಬರ್ತಾ ಇದೆ. ಆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಒಂದು ಚೂರು ಅರ್ಥ ಆದರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟು. ನಮ್ಮ ಸ್ವರೂಪ ದೇಹದ ಒಳಗಿರತಕ್ಕಂಥ ಬಿಂಬಮೂರ್ತಿ, ಆತನಿಗೆ ಮನಸ್ಸಿದೆಯಾ? ದೇವರಿಗೆ ಮನಸ್ಸಿದೆ. ನಮ್ಮ ಸ್ವರೂಪ ದೇಹದಲ್ಲಿ ನಮಗೆ ಮನಸ್ಸಿರುತ್ತಾ? ಇದ್ದೇ ಇದೆ. ಆದರೆ ದೇವರ ಮನಸ್ಸು ಅಪ್ರಾಕೃತ. ಈ ಜಡವಾದ ಮನಸ್ಸು ದೇವರಿಗಿಲ್ಲ, ದೇವರ ಮನಸ್ಸು ದೇವರೇ. ಹಾಗೆ ನಮ್ಮ ಸ್ವರೂಪ ದೇಹದಲ್ಲೂ ನಮಗೆ ಮನಸ್ಸಿದೆ. ಆ ಮನಸ್ಸು ಬೇರೆ, ಈ ಜಡವಾದ ಮನಸ್ಸು ಬೇರೆ. ಆ ಸ್ವರೂಪ ದೇಹದ ಒಳಗಿರತಕ್ಕಂಥ ಮನಸ್ಸನ್ನು ಏನಂತಾರೆ? ಚಿನ್ಮನಸ್ಸು ಅಥವಾ ಸಾಕ್ಷಿ ಅಂತ ಕರೀತಾರೆ. ಈಗ ಸ್ವರೂಪ ದೇಹದಲ್ಲಿ ನಮಗೆ ಮನಸ್ಸಿದೆ, ಲಿಂಗ ದೇಹದಲ್ಲಿ ಮನಸ್ಸಿದ್ದೇ ಇದೆ, ಅನಿರುದ್ಧ ದೇಹದಲ್ಲಿ ಮನಸ್ಸು, ಸ್ಥೂಲ ದೇಹದಲ್ಲಿ ಮನಸ್ಸು. ಚೆನ್ನಾಗಿ ಕೇಳಿ, ಪ್ರಶಾಂತವಾಗಿ ಕೇಳಿ. ಕೇಳೋ ಕಾಲಕ್ಕೆ ನಿದ್ದೆ ಬರಬಾರ್ದಷ್ಟೇ. ಚೂರು ಜುಂಬು ಬಂತ ಅರ್ಥ ಆಗಲ್ಲ, ಮತ್ತೆ ಆ ಏನೋ ಕೆಡದಂತಿರುತ್ತೆ. ಈಗ ಬಿಂಬ ಆತನ ಮನಸ್ಸಿನ ಪ್ರಾಂತದಲ್ಲಿ, ಮನಸ್ಸಿನ ಸ್ಥಾನದಲ್ಲಿ ಯಾವ ರೂಪ ಇದೆ? ಅನಿರುದ್ಧ ರೂಪ ನಿಂತಿದೆ. ಬಿಂಬನ ಮನಸ್ಸಿನ ಸ್ಥಾನ, ಮನಸ್ಸಿನ ಆಕಾರದಲ್ಲಿ ಅನಿರುದ್ಧ ರೂಪ ಇದೆ. ಅದೇ ಅನಿರುದ್ಧ ರೂಪ ನಮ್ಮ ಸ್ವರೂಪ ದೇಹದಲ್ಲೂ ಇದೆ, ಸ್ವರೂಪ ದೇಹದ ಮನಸ್ಸಿನಲ್ಲೂ ದೇವರ ಅನಿರುದ್ಧ ರೂಪ ನಿಯಾಮಕ. ಹಾಗೆ ಲಿಂಗದೇಹದ ಮನಸ್ಸಿನಲ್ಲೂ ಅನಿರುದ್ಧ ರೂಪ, ಅನಿರುದ್ಧ ದೇಹದ ಮನಸ್ಸಿನಲ್ಲೂ ಅನಿರುದ್ಧ ರೂಪ, ಸ್ಥೂಲ ದೇಹದ ಮನಸ್ಸಿನಲ್ಲೂ ಅನಿರುದ್ಧ ರೂಪ ನಿಂತಿದೆ. ಅಷ್ಟಲ್ಲದೆ ಇಲ್ಲಿ ಹೇಳುತ್ತಾರೆ, ಈ ಸ್ಥೂಲ ದೇಹದ ಮನಸ್ಸಿನಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ನಿನ್ನೆ ಹೇಳಿದಿರಲ್ಲ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ನಮ್ಮ ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳೂ ಇದ್ದಾರೆ, ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳು ಇದ್ದಾರೆ. ಅಲ್ಲಿ ಹೇಳುತ್ತಾರೆ ಮನಸ್ಸಿನಲ್ಲಿ ಎಲ್ಲಾ ದೇವತೆಗಳಿರಬೇಕಾ, 24 ತತ್ವಾಭಿಮಾನಿಗಳಿರಬೇಕಾ ಮನಸ್ಸಿನಲ್ಲಿ ಇದ್ದಾರೆ. ಆ 24 ತತ್ವಾಭಿಮಾನಿಗಳಲ್ಲಿ ಮಹತ್ತತ್ವಕ್ಕೆ ನಿಯಾಮಕರು ಯಾರು? ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಈ 4 ಜನ ಸಪರೇಟ್ ಒಂದು 4 ಜನ ಇದ್ದಾರೆ. ಹಾಗೆ ಮಿಕ್ಕ ದೇವತೆಗಳೆಲ್ಲ ಇದ್ದಾರಲ್ಲ, ಅವರೊಳಗೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಒಬ್ಬೊಬ್ಬರಲ್ಲಿ ಬರಬೇಕಾ? 23 ಜನದಲ್ಲಿ 23 ಸೆಟ್ ಇರಬೇಕಾ ಇಲ್ಲ? ಇವರದ್ದು ಇರಲೇಬೇಕಲ್ಲ. ಅರ್ಥ ಆಗ್ತಾ ಇದೆಯಾ? ಸ್ಥೂಲ ದೇಹದ, ನಾ ಬರೀ ಮನಸ್ಸು ಮಾತ್ರ ಹೇಳ್ತಾ ಇದ್ದೀನಿ, ಸ್ಥೂಲ ದೇಹದ ಮನಸ್ಸಿನಲ್ಲಿ ಇರುವ 23 ತತ್ವಗಳ ದೇವತೆಗಳು ಯಾರಿದ್ದಾರೆ? ಅವರೊಳಗೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಇರಬೇಕಾ ಇಲ್ವ? ಅಂದರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ಸೆಟ್ ಎಷ್ಟಿವೆ? 24 ಅದಲ್ಲದೆ ದೇವತೆಗಳು ನಿಂತಿದ್ದಾರೆ, ಹೌದಾ? ಇನ್ನ ಅನಿರುದ್ಧ ದೇಹದ ಮನಸ್ಸಿನಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು, ಹಾಗಲ್ಲದೆ ತತ್ವಾಭಿಮಾನಿಗಳೆಲ್ಲ ಇದ್ದಾರೆ, ಹಾಗಲ್ಲದೆ ಅವರೊಳಗೆ ತತ್ವಾಭಿಮಾನಿಗಳಲ್ಲೆಲ್ಲ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ಸೆಟ್ 24 ನಿಂತು ಇದೆರಡು ನೋಡಿದ್ವಲ್ಲ. ಇನ್ನ ಈ ಸ್ಥೂಲ ದೇಹದ ಮನಸ್ಸಿನಲ್ಲಿ ಏನೇನು ಬಂತು? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಒಂದು, ಆದಮೇಲೆ 23 ತತ್ವಾಭಿಮಾನಿಗಳು, ಅವರೊಳಗೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರಿದ್ದಾರೆ ಅಂತ ನೋಡಿದ್ವಲ್ಲ. ಈಗ ದೇವರು ಅಂತೂ ಇರಲೇಬೇಕಲ್ಲ, ಅನಿರುದ್ಧ ನಾಮಕ ಭಗವಂತ ಇರಬೇಕಾ ಮನಸ್ಸಿಗೆ ನಿಯಾಮಕನಾಗಿ? ಆತ ಎಷ್ಟು ರೂಪಗಳಿಂದ ಇರಬೇಕು? 24 ರೂಪಗಳಿಂದ ಇರಲೇಬೇಕಾ? ಯಾಕೆ ಅಂದರೆ ಒಬ್ಬೊಬ್ಬರಲ್ಲೂ ಭಗವಂತ ಇರಬೇಕಲ್ಲ, 24 ರೂಪಗಳಿಂದ ಭಗವಂತ ಇರಬೇಕಾಗಿದ್ದೆ. ಅಲ್ಲಿ ಭಗವಂತ ಹೇಗಿರ್ತಾನೆ? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಹೇಗಿರ್ತಾರೆ ಅಂದರೆ 23 ತತ್ವಗಳಲ್ಲಿ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರವರ ಹೆಸರು ರೂಪದಿಂದ ಇರುತ್ತಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಆಯಾ ದೇವತೆಗಳಲ್ಲಿ ಅವರವರ ಆಕಾರದಲ್ಲಿ ನಿಂತಿರ್ತಾರೆ, ಸರಿಯಾ? ಅವರೊಳಗೆ ದೇವರು ಹೇಗಿರ್ತಾರೆ? ಅವರವರ ಆಕಾರದಲ್ಲೇ ಇರ್ತಾರೆ. ಅಂದರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಆಯಾ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರ ಆಕಾರದಿಂದ ಅವರ ಹೆಸರಿಟ್ಟುಕೊಂಡೇ ಇರ್ತಾರಾ? ಅವರೊಳಗೆ ದೇವರು ಕೂಡ ಹೇಗಿರ್ತಾರೆ? ಅವರವರ ಹೆಸರು, ಅವರ ಆಕಾರ ಇಟ್ಟುಕೊಂಡೇ ಇರ್ತಾನೆ, ಸರಿಯಾ? ಅದಲ್ಲದೆ ಅನಿರುದ್ಧ ರೂಪವೊಂದು ನಿಂತಿರುತ್ತೆ, ಮನೋನಿಯಾಮಕವಾದ್ದು. ಆ ದೇವರಲ್ಲದೆ ಲಕ್ಷ್ಮೀ ರೂಪವೊಂದು ನಿಂತಿರುತ್ತೆ, ಹಾಗಲ್ಲದೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಪ್ರತ್ಯೇಕ ರೂಪಗಳಿರುತ್ತೆ, ಅದಲ್ಲದೆ ತತ್ವಾಭಿಮಾನಿಗಳು ಅವರೊಳಗೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಅವರೊಳಗೆ ದೇವರ ರೂಪ. ಇಷ್ಟೆಲ್ಲ ನಿಂತಿದೆಯಾ? ಲಿಂಗದ ಅನಿರುದ್ಧ ದೇಹದಲ್ಲೂ ಇದೇ ಥರ ನಿಂತಿದೆ. ಆದರೆ ಲಿಂಗ ದೇಹದೊಳಗೆ ಯಾವ ದೇವತೆಗಳಿಗೂ ಪ್ರವೇಶವಿಲ್ಲ. ಯಾರು? ಮಿಕ್ಕವರಿಗೆ. ಬ್ರಹ್ಮವಾಯು ಸರಸ್ವತಿ ಭಾರತೀಯರು ಬಿಟ್ಟರೆ ಮಿಕ್ಕವರು ಯಾರಿಗೂ ಪ್ರವೇಶವಿಲ್ಲ. ಹಾಗಾದರೆ ನಮ್ಮ ಲಿಂಗ ದೇಹದೊಳಗಿರತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ಅಲ್ಲಿರುವ ಮನಸ್ಸಿನಲ್ಲಿ 24 ತತ್ವಾಭಿಮಾನಿಗಳ ಹೆಸರು ರೂಪದಿಂದಿರ್ತಾರೆ. ಯಾವ್ಯಾವ ಹೆಸರು? ಗರುಡ, ಶೇಷ, ರುದ್ರ ಮೊದಲಾದ ಹೆಸರಿಂದಲೇನೆ ಇವರೆಲ್ಲರೂ 24 ರೂಪದಿಂದಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಲಿಂಗ ದೇಹದಲ್ಲಿ ಎಲ್ಲಾ ದೇವತೆಗಳ ಆಕಾರ ಹೆಸರಿನಿಂದ ಅವರವರ ಕೆಲಸ ಮಾಡುತ್ತಾ ಈ 4 ಜನ ಇರ್ತಾರೆ. ಅವರೊಳಗೆ ದೇವರಿರ್ತಾರ? ಆ ಹೆಸರು ಅದೇ ಆಕಾರದಿಂದ. ಸರಿ, ಆದ ಮೇಲೆ ಲಿಂಗ ದೇಹದ ಮನಸ್ಸಿನಲ್ಲಿ ಈ ತತ್ವಾಭಿಮಾನಿಗಳಲ್ಲದೆ ದೇವರ ರೂಪ ಪ್ರತ್ಯೇಕ ಒಂದಿರುತ್ತ? ಅನಿರುದ್ಧ ರೂಪ ಮನೋಭಿಮಾನಿ. ಹಾಗೆ ಬ್ರಹ್ಮ ವಾಯು ಸರಸ್ವತಿ ಭಾರತದಿಂದ ಒಂದು ರೂಪ ಇರುತ್ತ? ನಂತರ ಮಿಕ್ಕ ತತ್ವಾಭಿಮಾನಿಗಳ ಹೆಸರಿಂದ ಅವರದ್ದೇ ರೂಪಗಳಿರುತ್ತ? ಇಷ್ಟೆಲ್ಲ ಸೆಟ್ ಆಯಿತು. ನಂತರ ಸ್ವರೂಪ ದೇಹಕ್ಕೆ ಬಂದರೆ ಅಲ್ಲಿ ವಾಯುದೇವರಿಗೆ ಮಾತ್ರ ಪ್ರವೇಶ. ವಾಯುದೇವರು ಅದಕ್ಕೆ ಸ್ವರೂಪ ದೇಹದಿ ಪವನ ಸ್ವರೂಪ ದೇಹದಿ ಗರುಡ ಭವಾದಿ ನಾಮದಲಿಪ್ಪ ಹರಿಯಂತೆ ಅಲ್ವಾ. ಆದ್ದರಿಂದ ಸ್ವರೂಪ ದೇಹದಲ್ಲಿ ಯಾರ ವಾಯುದೇವರಿದ್ದಾರಲ್ಲ, ಎಷ್ಟು ರೂಪದಿಂದಿದ್ದಾರೆ? 24 ರೂಪಗಳಿಂದಿದ್ದಾರೆ. ಗರುಡ ಶೇಷ ಅಂತ ಅವರವರ ಆಕಾರದಲ್ಲಿ ಅವರ ಹೆಸರಿನಿಂದಿದ್ದು ಆ ಕೆಲಸ ಮಾಡುತ್ತಾ ಇದ್ದಾರೆ. ಅಲ್ಲೆಲ್ಲ ದೇವರ ರೂಪಗಳಿರಬೇಕಾ 24 ರೂಪಗಳು? ಇಲ್ಲ, ವಾಯುದೇವರು ಮಾತ್ರ ಸ್ವರೂಪ ದೇಹದಲ್ಲಿ. ಹೌದು, ಎಲ್ಲಾ ರೂಪದಲ್ಲೂ ಇರ್ತಾರೆ ವಾಯುದೇವರು. ನಂತರ ವಾಯುದೇವರೇ ಎಲ್ಲರ ರೂಪದಲ್ಲಿ ನಿಂತಿರ್ತಾರೆ ಸ್ವರೂಪ ದೇಹದಲ್ಲಿ. ಇದಾದ ಮೇಲೆ ವಾಯುದೇವರ 24 ರೂಪಗಳು, ವಾಯುದೇವರೊಳಗೆ ದೇವರ 24 ರೂಪಗಳು, ಅದಲ್ಲದೆ ದೇವರ ಅನಿರುದ್ಧ ರೂಪ ಮನಸ್ಸಿನಲ್ಲಿ, ಸ್ವರೂಪ ದೇಹದ ಮನಸ್ಸಿನಲ್ಲಿ. ಇಷ್ಟ ಆಯ್ತಾ? ನಂತರ ಸ್ವರೂಪ ದೇಹದ ಒಳಗೆ ಬಿಂಬ ಇರ್ತಾನಲ್ಲ, ಬಿಂಬನ ಮನಸ್ಸಿನ ಸ್ಥಾನದಲ್ಲಿ ಅನಿರುದ್ಧ ರೂಪ ಇರುತ್ತಾ? ಇರುತ್ತಾ? ಅನಿರುದ್ಧ ರೂಪ ಇದ್ರೆ ಈ ಅನಿರುದ್ಧ ರೂಪ ಹೇಗಿರುತ್ತೆ ಅಂದರೆ 24 ರೂಪಗಳಿಂದ ತಯಾರಾಗಿರುತ್ತೆ. 24 ತತ್ವಗಳಲ್ಲಿ ಭಗವಂತನ 24 ರೂಪಗಳಿರುತ್ತಲ್ಲ, ಆ ರೂಪಗಳೆಲ್ಲ ಈ ಅನಿರುದ್ಧ ರೂಪದೊಳಗೇ ಇರುತ್ತೆ. ಹೇಗೆ? 24 ಸಕ್ಕರೆ ಗೊಂಬೆಗಳು, ಕೇಶವಾದಿ 24 ರೂಪಗಳ ಸಕ್ಕರೆ ಗೊಂಬೆಗಳು, ಎಲ್ಲ ಪುಡಿ ಮಾಡದೆ ಜೋಡಿಸಬೇಕು. ಜೋಡಿಸಿದರೆ ಅನಿರುದ್ಧನ ಆಕಾರ ಬಂತು, ಒಳಗೆಲ್ಲ 24 ರೂಪಗಳು. ಹೌದಾ? ಹಾಗೆ ನಮ್ಮ ಸ್ವರೂಪ ದೇಹದ ಒಳಗಿರುವ ಬಿಂಬನೊಳಗಿರುವ ಮನಸ್ಸಿನಲ್ಲಿ ಅಂದ್ರೆ ಬಿಂಬ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ದೇವರ ರೂಪವೇ ಮನಸ್ಸಿನ ಆಕಾರದಲ್ಲಿದೆ. ಅದರೊಳಗೆ 24 ರೂಪಗಳು ನಿಂತಿವೆ ಭಗವಂತನದ್ದು. ಇಷ್ಟ ಅರ್ಥ ಆಯ್ತಾ? ಈಗ ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕು. ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕಾದರೆ ಅದು ಹೇಗೆ ಅಂದರೆ, ಈಗ ಸಿನಿಮಾದಲ್ಲಿ ತೋರಿಸ್ತಾ ಇರ್ತಾರಲ್ಲ, ನಿದ್ದೆ ಬಂದಿರುತ್ತೆ, ಸ್ವಪ್ನ ಬರ್ತಾ ಇದೆ ಅಂದರೆ ಅವನೊಳಗಿಂದ ಒಬ್ಬ ಎದ್ದು ಹೇಗೆ ಹೊರಟೋಗ್ತಾ ಇದ್ದಂಗೆ ಮತ್ತು ಬಂದು ಸೇರಿದ್ದಂಗೆ ನಿಮ್ಮ ತಲೆ ಕಲ್ಪನೆ ಬರಲಿಕ್ಕೆ ಹೇಳಿದೆ. ಇವಾಗ ಹೇಗೆ ನೋಡಿಸ್ತಾರೆ ಗೊತ್ತಿಲ್ಲ, ಹಳೆ ಸಿನಿಮಾದಲ್ಲೇ ಆಗಿ ತೋರಿಸ್ತಾ ಇದೆ ಅಲ್ವಾ. ಹಾಗಾದರೆ ನಮ್ಮ ಸ್ವರೂಪ ದೇಹದೊಳಗಿರುವ ಬಿಂಬಮೂರ್ತಿ, ಆ ಬಿಂಬಮೂರ್ತಿಯ ಮನಸ್ಸು ಯಾವ ರೂಪ? ಅನಿರುದ್ಧ ರೂಪ. ಅಲ್ಲೇ ಇದ್ದಾನೆ ಅನಿರುದ್ಧ. ಆ ಅನಿರುದ್ಧನಿಂದ ಒಂದು ರೂಪ ಹೊರಡುತ್ತೆ. ಅನಿರುದ್ಧನೊಳಗೆ 24 ರೂಪಗಳಿವೆಯಾ? ಆ 24 ರೂಪಗಳಿಂದ ಕೂಡಿದ ಅನಿರುದ್ಧ ರೂಪ ಇನ್ನೊಂದು ಸೆಟ್ ಹೊರಡುತ್ತೆ. ಹೊರಟು ಎಲ್ಲಿಗೆ ಸೇರುತ್ತೆ? ಸ್ವರೂಪ ದೇಹದೊಳಗಿರುವ ಮನಸ್ಸಿನಲ್ಲಿರುವ ತನ್ನ ರೂಪದಿಂದ ತಾನು ಐಕ್ಯ. ಆದ ಮೇಲೆ ಈ ಅನಿರುದ್ಧನ ಒಳಗಿರುವ 24 ರೂಪಗಳಿವೆಯಲ್ಲ, ಅವೆಲ್ಲ 24 ರೂಪಗಳು ಹೊರಡುತ್ತೆ. ಹೊರಟು ಸ್ವರೂಪ ದೇಹದ ಮನಸ್ಸಿನೊಳಗಿರುವ ವಾಯುದೇವರ 24 ರೂಪ ಇದೆಯಾ? ಆ ವಾಯುದೇವರೊಳಗೆ ದೇವರ ರೂಪಗಳಿವೆಯಾ? ಆ ವಾಯುದೇವರ ಸ್ವರೂಪ ದೇಹದ ಮನಸ್ಸಿನೊಳಗಿರುವ ವಾಯುದೇವರ ಒಳಗಿರುವ 24 ರೂಪಗಳ ಜೊತೆ ಈ ಹೊರಟ 24 ರೂಪಗಳು ಸೇರುತ್ತೆ. ಏನೇನಾಯಿತು? ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧ ದೇಹ, ಅನಿರುದ್ಧ ರೂಪ, ಅದರೊಳಗಿರತಕ್ಕಂಥ 24 ರೂಪಗಳು ಹೊರಟು. ಹೊರಟು ಸ್ವರೂಪ ದೇಹದ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪ ಐಕ್ಯ. ಹಾಗಲ್ಲದೆ ಆ ಅನಿರುದ್ಧ ರೂಪದಿಂದ 24 ರೂಪಗಳು ಹೊರಟು ವಾಯುದೇವರ 24 ರೂಪಗಳಲ್ಲಿರುವ ಭಗವದ್ ರೂಪಗಳಿಗೆ ಈ ರೂಪಗಳು ಐಕ್ಯ. ಅವಾಗೆ ವಾಯುದೇವರ ರೂಪಗಳಿಗೆಲ್ಲ ಪ್ರೇರಣೆ. ಅವಾಗ ಅಲ್ಲಿರೋ ವಾಯುದೇವರ ರೂಪಗಳು, 24 ಭಗವದ್ ರೂಪಗಳು, ಅದಲ್ಲದೆ ಅನಿರುದ್ಧ ರೂಪ, ಅಲ್ಲಿರೋ 24 ರೂಪಗಳು ಒಂದು ಸೆಟ್ ಮತ್ತು ಹೇಳುತ್ತೆಲ್ಲ ಎಲ್ಲಿ ಹೊರಡುತ್ತೆ? ಲಿಂಗದೇಹದೊಳಗಿರುವ ಮನಸ್ಸಿನಲ್ಲಿರುವ ಅನಿರುದ್ಧ ರೂಪದ ಜೊತೆಗೆ ಅನಿರುದ್ಧ ರೂಪ ಐಕ್ಯ. ವಾಯುದೇವರ ಒಳಗಿರತಕ್ಕಂಥ ರೂಪಗಳಿಂದ ವಾಯುದೇವರ ರೂಪಗಳಿಗೆ ಐಕ್ಯ, ವಾಯುದೇವರ ರೂಪಕ್ಕೂ ವಾಯುದೇವರ ರೂಪಕ್ಕೂ ಐಕ್ಯ. ಇಷ್ಟೇ. ಇನ್ನ ದೇವರ 24 ರೂಪಗಳಿವೆಯಲ್ಲ, ಅದು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಲ್ಲಿರುವ ದೇವರ ರೂಪಗಳಿಗೆ ಐಕ್ಯ. ಅವಾಗೆ ಲಿಂಗದೇಹದ ಮನಸ್ಸಿನಲ್ಲಿರುವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಎಲ್ಲ ರೂಪಗಳಿಗೂ ಆಕ್ಟಿವೇಷನ್ ಸಿಗ್ತಾ ಇದೆ. ಅವಾಗ ಅಲ್ಲಿಂದ ದೇವರ ಅನಿರುದ್ಧ ರೂಪ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು ದುಂಬಿಗಳಂತೆ ಹೊರಟು ಅನಿರುದ್ಧ ದೇಹದಲ್ಲಿರುವಂಥ ಮನಸ್ಸಿನಲ್ಲಿರುವಂಥ ತಮ್ಮ ತಮ್ಮ ರೂಪಗಳಿಂದ ಐಕ್ಯ. ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಕ್ಕೆ ಐಕ್ಯ, 24 ರೂಪಗಳಿಂದ 24 ರೂಪಗಳಿಗೆ ಐಕ್ಯ. ಅದಲ್ಲದೆ ಲಿಂಗದೇಹದಿಂದ ಹೊರಟು ಬಂದ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು ಕೂಡ ಅನಿರುದ್ಧ ದೇಹದೊಳಗಿರುವ ತತ್ವಾಭಿಮಾನಿಗಳ ಒಳಗಿರುವ ಆಯಾ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪ ಮೊದಲೇ ಇದೆಯಲ್ಲ, ಅಲ್ಲಿ ಬಂದು ಸೇರಿದರೆ ಅನಿರುದ್ಧ ದೇಹದ ಮನಸ್ಸಿನೊಳಗಿರುವ ತತ್ವಾಭಿಮಾನಿಗಳಿಗೂ ಎಲ್ಲರಿಗೂ ಪ್ರೇರಣೆ ಸಿಗ್ತಾ ಇದೆ. ಮತ್ತು ಅಲ್ಲಿಂದ ಇವಾಗ ಏನೇನು ಹೊರಡಬೇಕು? ದೇವರ ರೂಪಗಳು, ಅನಿರುದ್ಧ ರೂಪ, ಆ ಅನಿರುದ್ಧ ರೂಪದೊಳಗಿರುವಂತಹ 24 ರೂಪಗಳು, ಮತ್ತು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು, ಅದಲ್ಲದೆ ಮಿಕ್ಕ ತತ್ವಾಭಿಮಾನಿಗಳ ರೂಪಗಳು ದುಂಬಿಗಳಂತೆ ಹೊರಟು ಇನ್ನೊಂದು ರೂಪದಿಂದ ಎಲ್ಲಿಗೆ ಬರಬೇಕು? ಸ್ಥೂಲ ದೇಹದ ಮನಸ್ಸಿನೊಳಗಿರುವಂಥ ಅನಿರುದ್ಧ ರೂಪದಿಂದ ಅನಿರುದ್ಧ ರೂಪಕ್ಕೆ ಐಕ್ಯ. ಹಾಗೆ 24 ಭಗವದ್ ರೂಪಗಳಿಗೂ 24 ಭಗವದ್ ರೂಪಗಳಿಗೂ ಐಕ್ಯ. ಹಾಗೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ಎಲ್ಲಾ ರೂಪಗಳಿಗೂ ಐಕ್ಯ. ಹಾಗೆ ತತ್ವಾಭಿಮಾನಿಗಳ ರೂಪಗಳಿಗೂ ತತ್ವಾಭಿಮಾನಿ ರೂಪಗಳಿಗೂ ಐಕ್ಯ. ಇಷ್ಟಾದರೆ ಒಂದಾಲೋಚನೆ ಬರುತ್ತೆ, ಇದೆಲ್ಲ ಮನಸ್ಸಲ್ಲಿ ಸೇರಿದ್ದು. ಒಂದಾಲೋಚನೆ ಬಂದರೆ ಆ ಆಲೋಚನೆ ಒಳಗೆ ದೇವರ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ತತ್ವಾಭಿಮಾನಿಗಳ ಎಲ್ಲ ರೂಪಗಳು ತುಂಬಿರುತ್ತೆ ಆಲೋಚನೆ ಒಳಗೆ. ಇಂಥ ಒಂದು ಆಲೋಚನೆ ಹೊರಗೆ ಬಂದರೆ ಆ ಆಲೋಚನೆ ನಿಲ್ಲಬೇಕಲ್ಲ. ಆಲೋಚನೆ ಹುಟ್ಟಿತು, ಹುಟ್ಟಿದ ಆಲೋಚನೆ ನಿಲ್ಲಬೇಕಾದರೆ ಅಂದರೆ ಮನೆಯಲ್ಲಿರ್ತೀರ, ನಿಮ್ಮವರೇ ಯಾರೋ ಹೊರಗೆ ಹೋಗ್ತಾ ಇದ್ದಾರೆ, ಮೂರು ನಾಲ್ಕು ಐಟಮ್ ಮರ್ತೋಗಿದ್ದೀರಾ, ಏನು ಹೇಳಬೇಕು ಅಂತ ನೆನಪಾಯಿತು ಥಟ್ಟನೆ. ಹೇಳಲಿಕ್ಕೆ ಬಂದಾಗ ಎರಡು ನೆನಪಿರುತ್ತೆ, ಒಂದು ಹೋಗಿರುತ್ತೆ. ಯಾಕೆ? ಚಿಕ್ಕಂದಿದ್ದಾಗ ಬಿದ್ದ ಸ್ವಪ್ನ ನೆನಪಿರುತ್ತೆ, ಇವತ್ತು ಬಿದ್ದದ್ದು ಹೋಗಿರುತ್ತೆ. ಯಾಕೆ ಅಂದರೆ ಏನೋ ರೀ ಹೋಗುತ್ತೆ ಅಲ್ಲ, ಅದಕ್ಕೆಲ್ಲ ಇದೆ. ಆವಾಗ ಹುಟ್ಟಿದ ಆಲೋಚನೆಯಲ್ಲಿ ಏನು ಭಗವದ್ ರೂಪಗಳಿರುತ್ತಲ್ಲ, ದೇವರ ರೂಪಗಳು, ದೇವತೆಗಳ ರೂಪಗಳು, ಬ್ರಹ್ಮವಾಯು ಸರಸ್ವತಿ ಭಾರತೀಯ ರೂಪಗಳಿವೆ ಅಲ್ಲ, ಆಲೋಚನೆ ಒಳಗಿಂದ ಅಂಥ ರೂಪಗಳದ್ದೇ ಒಂದು ಸೆಟ್ ಮೇಲಕ್ಕೆ ಬರುತ್ತೆ ಹೊರಕ್ಕೆ. ಅದು ಅದನ್ನು ನಿಯಮನ ಮಾಡುತ್ತೆ, ಆ ಎಲ್ಲ ದೇವತೆಗಳ ಗುಂಪು ನಿಯಮನ ಮಾಡುವಂತ ಸೆಟ್ ಬರುತ್ತೆ. ಅವಾಗ ಏನಾಗುತ್ತೆ, ಆಲೋಚನೆ ನಿಲ್ಲುತ್ತೆ. ಯಾವ ಆಲೋಚನೆಗಳಿಗೆ ನಿಯಮನ ಮಾಡುವಂತಹ ಭಗವದ್ ರೂಪಗಳ ಗುಂಪು, ದೇವತೆಗಳ ರೂಪಗಳ ಗುಂಪು ಹುಟ್ಟಿ ಬರಲ್ಲವೋ ಅಂಥ ಆಲೋಚನೆ ನಿಲ್ಲಲ್ಲ, ಹೋಗಿಬಿಡುತ್ತೆ. ನಮ್ಮ ಕರ್ಮಾನುಸಾರ ಈ ಆಲೋಚನೆ ನಿಲ್ಲಬೇಕು, ಈ ಆಲೋಚನೆ ನಿಲ್ಲಬಾರದು ಅಂತ ದೇವರೇ ನಿರ್ಣಯ ಮಾಡಿರ್ತಾರಾದ್ದರಿಂದ ಇಷ್ಟಾಲೋಚನೆ ಇರಬೇಕು, ಇಷ್ಟಾಲೋಚನೆ ಹೋಗಬೇಕು, ಈ ಕರ್ಮಾನುಸಾರ. ಈ ಕ್ಷಣದಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರೂ ಅವರ ತಲೆಯೆಲ್ಲ ಅಲುಗಾಡಿಸಬೇಕಾ? ಒಬ್ಬರು ಹೀಗೆ ಒಬ್ಬರು ಹಾಗೆ ಎಲ್ಲ ಹೋಗ್ತಾ ಇದ್ದಾರಲ್ಲ, ನಾವಂದುಕೊಳ್ಳೋದು ಅವರವರು ಅಲುಗಾಡಿಸ್ತಾ ಇದ್ದಾರೆ ಅಂತ. ಇಲ್ಲ, ತತ್ವಾಭಿಮಾನಿಗಳೇ ಅಲುಗಾಡಿಸ್ತಾ ಇದ್ದಾರೆ. ಹೌದಾ? ಅಲುಗಾಡಿಸಬೇಕಾದ್ರೆ ಹೀಗೆ ಯಾಕೆ ಅಲುಗಾಡಿಸೋದು, ಹೀಗೆ ಯಾಕಿಲ್ಲ ಅಂದ್ರೆ ಅದಕ್ಕೇನು ಲೆಕ್ಕ ಇಲ್ಲ ಏನಿಲ್ಲ, ಹೇಗೆ ಬೇಕಾದರೂ ಮಾಡಬಹುದಂತೀರಾ? ಇಲ್ಲ, ಸ್ವಾಮಿ ಇಟ್ಟಿದ್ದಾನೆ ಅವರಿಗೆ ಲೆಕ್ಕ ಪ್ರಕಾರ. ಈ ಜೀವಿಯ ತಲೆ ಈ ಕ್ಷಣದಲ್ಲಿ ಹೀಗೆ ಕದಲಬೇಕು, ಹೀಗೆ ಕದಲಬೇಕು, ಎಲ್ಲ ಲೆಕ್ಕ ಹಿಂದಿನ ಕರ್ಮ ಪ್ರಕಾರ ಲೆಕ್ಕ ಮಾಡಿ ಉಣಿಸ್ತಾ ಇದ್ದಾನೆ. ವಯಸ್ಸಾಗಿದ್ರೆ ಏನಿಲ್ಲ, ವಯಸ್ಸಾದರೂ ತುಂಬಾ ಅಜ್ಞಾಪಕ್ಷದಿದ್ದರು ತುಂಬಾ ಜನ ಇದ್ದಾರೆ. ಸ್ವಾಮಿ ನಿಮ್ಮ ಕರ್ಮಾನುಸಾರ ವಯಸ್ಸಿಗೆ ತಕ್ಕಂತೆ ಅದನ್ನ ಉಳಿಸಬೇಕೋ ಅಳಿಸಬೇಕೋ ನಿರ್ಣಯ ಮಾಡುತ್ತಾನೆ. ವಯಸ್ಸಾಗಿದೆ ಅಂತ ಎಲ್ಲ ಆಲೋಚನೆ ಹೋಗ್ತಾ ಇಲ್ಲ, ಕೆಲವು ಇರ್ತಾ ಇದೆ ಅಲ್ಲ, ಕೆಲವು ಇರ್ತಾ ಇದೆ, ಕೆಲವು ಹೋಗ್ತಾ ಇದೆ, ಅದೇ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತ ನಮಗೆ ಇಷ್ಟಂತೂ ಸತ್ಯ, ಆಲೋಚನೆ ಬರ್ತಾ ಇದೆ ಅದು ಉಳಿತಾ ಇಲ್ಲ ಅಂದ್ರೆ ಆಲೋಚನೆ ಒಳಗಿರುವ ಭಗವದ್ ರೂಪಗಳು, ದೇವರ ರೂಪಗಳು, ದೇವತೆಗಳ ರೂಪಗಳು ಇನ್ನೊಂದು ಸೆಟ್ ನಿಯಮನ ಮಾಡಿದರೆ ಆಲೋಚನೆ ಉಳಿಯುತ್ತೆ, ಇಲ್ಲ ಹೋಗಿಬಿಡುತ್ತೆ. ಇದು ಮನಸ್ಸಿನ ವ್ಯಾಪಾರ. ಹಾಗೆ ಬುದ್ಧಿ, ಬುದ್ಧಿಯಲ್ಲೂ ಇಷ್ಟೇ. ದೇವ ಬಿಂಬನ ಬುದ್ಧಿ ಪ್ರದ್ಯುಮ್ನ, ಪ್ರದ್ಯುಮ್ನ ರೂಪದಿಂದ ತಯಾರಾದ ಬಿಂಬನ ಬುದ್ಧಿ, ಅದರೊಳಗೆ 24 ರೂಪಗಳು. ಹಾಗೆ ನಮ್ಮ ಸ್ವರೂಪ ದೇಹದ ಬುದ್ಧಿ, ಅಲ್ಲಿ ವಾಯುದೇವರ 24 ರೂಪಗಳು, ದೇವರ 24 ರೂಪಗಳು ಪ್ರದ್ಯುಮ್ನ ರೂಪ. ಹಾಗೆ ಲಿಂಗದೇಹ, ಲಿಂಗದೇಹದಲ್ಲಿರತಕ್ಕಂಥ ಬುದ್ಧಿಯಲ್ಲಿ ದೇವರ ಪ್ರದ್ಯುಮ್ನ ರೂಪ, ಒಳಗೆ 24 ರೂಪಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು ನಿಂತಿವೆ. ಅದಲ್ಲದೆ ಲಿಂಗದೇಹದ ಬುದ್ಧಿಯಲ್ಲಿ ಎಷ್ಟೆಷ್ಟು ರೂಪಗಳು? ದೇವರ ಪ್ರದ್ಯುಮ್ನ ರೂಪ 24 ಭಗವದ್ ರೂಪಗಳು, ಹಾಗಲ್ಲದೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು ಅಷ್ಟೇ, ಎಲ್ಲಿ 24 ಸೆಟ್. ಅನಿರುದ್ಧ ದೇಹದಲ್ಲಿ ಅಲ್ಲಿರುವ ಬುದ್ಧಿಯಲ್ಲಿ ದೇವರ ಪ್ರದ್ಯುಮ್ನ ರೂಪ, ಅದರೊಳಗೆ 24 ರೂಪಗಳು, ವಾಯು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ 24 ರೂಪಗಳು, ತತ್ವಾಭಿಮಾನಿಗಳ 24 ರೂಪಗಳು ಎಲ್ಲ ಅನಿರುದ್ಧ ದೇಹದಲ್ಲಿವೆ. ಸ್ಥೂಲ ದೇಹದ ಬುದ್ಧಿಯಲ್ಲೂ ಹಾಗೆಯೇ ಇವೆ. ಈಗ ಬುದ್ಧಿಯಿಂದ ಹೊರಟರೆ ಅದೇ ಕ್ರಮದಲ್ಲಿ ಎಲ್ಲ ರೂಪಗಳು ಐಕ್ಯ ಆಗಿ 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 ಬಂದರೆ ಒಂದು ಅವಸ್ಥ ಯಾವುದು? ಎಚ್ಚರ, ಜಾಗೃತ ಅವಸ್ಥಾ. ನಂತರ ಇನ್ನೊಂದು ಬಂದರೆ ಸ್ವಪ್ನಾವಸ್ಥಾ, ಇನ್ನೊಂದು ಬಂದರೆ ಸುಷುಪ್ತಾವಸ್ಥಾ. ಸುಷುಪ್ತಿ ಅವಸ್ಥಾ, ಈ ಮೂರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನಸ್ಸಿನ ಮೂಲಕ ಬುದ್ಧಿಯ ದ್ವಾರ, ಇಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡಿದರೆ ಆಲೋಚನೆ ಅವಸ್ಥೆ ಆಗಬೇಕಾದರೆ ಬುದ್ಧಿಯೇ ಆಗಬೇಕು. ಅದಕ್ಕೆ ಮನಸ್ಸಿನಲ್ಲಿರುವ ರೂಪಗಳೆಲ್ಲ ಬುದ್ಧಿಗೆ ಬಂದು ಬುದ್ಧಿಯಲ್ಲಿರುವ ರೂಪಗಳೆಲ್ಲ ಹೀಗೆ ಕ್ರಮ ಪ್ರಕಾರವಾಗಿ ಬಂದು ಬಿಟ್ಟರೆ, ಕೊನೆಗೆ ಬುದ್ಧಿಯಲ್ಲಿ ಸೇರಿದರೆ ಒಂದು ಆಲೋಚನೆ, ಆಲೋಚನೆ ಅಂದರೆ ಅವಸ್ಥ, ಇಷ್ಟು ಕಾಲ ಎಚ್ಚರ, ಇಷ್ಟು ಕಾಲ ಸ್ವಪ್ನ, ಇಷ್ಟು ಕಾಲ ಸುಷುಪ್ತಿ ಅಂತ ಮೂರು ಅವಸ್ಥೆಗಳು ಬರ್ತಾ ಇದೆ ಅಂದರು. ನಮ್ಮಲ್ಲಿ ಬುದ್ಧಿ ಎಂಬುದು ಮೂರು ಗುಣಗಳಿಂದ ತಯಾರಾದದ್ದು, ಬುದ್ಧಿ ಎಂಬುದು ಮೂರು ಗುಣಗಳಿಂದ ತಯಾರಾದದ್ದು. ಅಲ್ಲಿ ಭಗವಂತ ತನ್ನ ಬುದ್ಧಿಯನ್ನಿಟ್ಟಿರ್ತಾನೆ. ಆ ಭಗವಂತನ ಬುದ್ಧಿ ಮೂರು ಗುಣಗಳಿಂದ ತಯಾರಾದದ್ದಲ್ಲ, ಮೂರು ಗುಣಗಳ ಪ್ರಾಂತದಲ್ಲಿರುವ ವಿಶ್ವ ತೇಜಸ ಪ್ರಾಜ್ಞ ಮೂರು ರೂಪಗಳಿಂದ ತಯಾರಾದದ್ದು. ಆ ಮೂರು ರೂಪಗಳಿಂದ ತಯಾರಾದ ಬಿಂಬನ ಬುದ್ಧಿ ನಮ್ಮ ಬುದ್ಧಿಯಲ್ಲಿ ಸತ್ವ ರಜಸ್ತಮೋ ಗುಣಗಳಿಂದ ತಯಾರಾದ ಬುದ್ಧಿಯಲ್ಲಿ ನಿಂತಿರುತ್ತೆ. ಅಂಥ ವಿಶೇಷವಾಗಿರತಕ್ಕಂಥ ಮೂರು ಗುಣಗಳಿಂದ ನಮಗೆ ಸತ್ವಗುಣದಿಂದ ಎಚ್ಚರ, ರಜೋಗುಣದಿಂದ ಸ್ವಪ್ನ, ತಮೋಗುಣದಿಂದ ಸುಷುಪ್ತಿ ಮೂರು ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ ದೇಹದ ಬುದ್ಧಿ ತ್ರಿಗುಣಾತ್ಮಕ ಅಲ್ಲ, ಅಪ್ರಾಕೃತ. ಸ್ವರೂಪ ದೇಹದಲ್ಲಿರುವ ಬುದ್ಧಿ ಮೂರು ಗುಣಗಳಿಂದ ಕೂಡಿದ್ದಲ್ಲ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹದಲ್ಲಿ ಮಾತ್ರ ಮೂರು ಗುಣಗಳಿಂದ ಕೂಡಿದ್ದು. ನಮ್ಮ ಸ್ವರೂಪ ದೇಹದ ಬುದ್ಧಿಯಲ್ಲಿ ಭಗವಂತ ಮೂರು ರೂಪದಿಂದಲೇನೇ ಇರ್ತಾನೆ, ಇದ್ದು ಅಲ್ಲಿಂದ ಈ ಹೊರಗಿನ ದೇಹಗಳ ಬುದ್ಧಿಗೆ ಪ್ರೇರಣೆ ಕೊಡ್ತಾ ಬರ್ತಾನೆ. ಇಷ್ಟೆಲ್ಲ ಆಗಿ ಮುಂದೆ ಹೇಳ್ತಾ ಇದ್ದಾರೆ, ಯಾವುದು ಎಚ್ಚರವಸ್ಥ, ಜಾಗ್ರತವಸ್ಥ ಅಂದ್ರೆ ಯಾವುದು? ಅಲ್ಲಿ ಹೇಳ್ತಾ ಇದ್ದಾರೆ, ಭಗವಂತ ವಿಶ್ವನಾಮಕನಾಗಿ ಕಣ್ಣಲ್ಲಿರ್ತಾನೆ, ತೈಜಸನಾಮಕನಾಗಿ ಕಂಠದಲ್ಲಿರ್ತಾನೆ, ಪ್ರಾಜ್ಞನಾಮಕನಾಗಿ ಹೃದಯದಲ್ಲಿರ್ತಾನೆ. ಅವಾಗೆ ಕಣ್ಣಿನೊಳಗಿರತಕ್ಕಂಥ ವಿಶ್ವ ಕಂಠಕ್ಕೆ ಸೇರಿದರೆ, ತೈಜಸನಿಗೆ ಸೇರಿದರೆ ಸ್ವಪ್ನ ಬರುತ್ತೆ. ಆ ಇಬ್ಬರು ಕೂಡಿ ಪ್ರಾಜ್ಞನಲ್ಲಿ ಸೇರಿದರೆ ಸುಷುಪ್ತಿ ಬರುತ್ತೆ. ಈಗ ಆ ಪ್ರಾಜ್ಞನಲ್ಲಿ ಸೇರಿದ ವಿಶ್ವ ತೈಜಸರು ಬೇರಾಗಿ ಹೊರಟೆ ಕಂಠಕ್ಕೆ ಬಂದರೆ ಮತ್ತು ಸ್ವಪ್ನ, ಅಲ್ಲಿಂದ ವಿಶ್ವ ಬೇರಾಗಿ ಬಂದರೆ ಕಣ್ಣಿಗೆ ಜಾಗ್ರತೆ ಬರುತ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಿಶ್ವನಾಮಕ ಭಗವಂತ ತಾನೇ ಸಕಲ ಇಂದ್ರಿಯಗಳ ವ್ಯಾಪಾರವನ್ನ ಮಾಡಿಸ್ತಾ ಬರ್ತಾನೆ. ಹೇಗೆ ಮಾಡಿಸ್ತಾನೆ? ಇದೇ ಕ್ರಮದಲ್ಲಿ ಮನಸ್ಸಿನಿಂದ ಹೇಗೆ ಭಗವದ್ ರೂಪಗಳು ಹುಟ್ಟಿ 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 ಬಂದರೆ ಒಂದು ಆಲೋಚನೆ ಬಂತೋ, ಹಾಗೆ ಎಷ್ಟಿಂದ್ರಿಯಗಳಿವೆ? 11 ಇಂದ್ರಿಯಗಳು. ಮನಸ್ಸು ಸೇರಿದರೆ 11, ಮನಸ್ಸು ಬಿಟ್ಟರೆ 10. ಈ 10 ಇಂದ್ರಿಯಗಳ ಬಿಂಬನ ಸ್ವರೂಪ ದೇಹದಲ್ಲಿ, 10 ಇಂದ್ರಿಯಗಳ ಸ್ಥಾನದಲ್ಲಿ ಭಗವದ್ ರೂಪಗಳಿವೆಯಾ? ನೋಡಿದರಲ್ಲ, ಕೈ ಅಂದ್ರೆ ಯಾವುದು? ಎರಡು ಕೈಗಳು ಮೇಲೆ, ಎರಡು ಕೈಗಳು ಕೆಳಗೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಹೌದಾ? ಹೌದಾ. ಹಾಗೆ ಕೈಗಳು, ಪಾದ, ಪಾಯು, ಉಪಸ್ಥ, ಎಲ್ಲ ಇಂದ್ರಿಯಗಳ ಪಟ್ಟಿ ಕೊಟ್ಟಿದ್ದಾರ? ದೇವರ ರೂಪಗಳು ಬಂದಿವೆಯಾ? ಈಗ ಹೇಗೆ ಮನಸ್ಸಿನಲ್ಲಿ ವ್ಯಾಪಾರ ನಡೆಯಿತೋ, ಬಿಂಬನ ಮನಸ್ಸಿನ ಸ್ಥಾನದ ಅನಿರುದ್ಧ ರೂಪದಿಂದ ದೇವರ ರೂಪಗಳು ಹೊರಟು ಸ್ವರೂಪ ದೇಹದಲ್ಲಿರುವ ತಮ್ಮ ರೂಪಗಳಿಂದ ಸೇರಿ ಅಲ್ಲಿರುವ ವಾಯುದೇವರ ರೂಪಗಳು ಹೊರಟು ಲಿಂಗದೇಹದ ಒಳಗಿರತಕ್ಕಂಥ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗಿ ಅಲ್ಲಿ ಬ್ರಹ್ಮವಾಯು ಸರಸ್ವತಿ ಭಾರತೀಯರ ರೂಪಗಳು ಸೇರಿ ಅಲ್ಲಿಂದ ಅನಿರುದ್ಧ ದೇಹದೊಳಗಿರುವ ಅವರವರ ರೂಪದಿಂದ ಐಕ್ಯ ಆಗಿ ಅಲ್ಲಿಂದ ತತ್ವಾಭಿಮಾನಿಗಳ ರೂಪಗಳು ಕೂಡ ಎದ್ದು ಸ್ಥೂಲ ದೇಹದ ಮನಸ್ಸಿನೊಳಗಿರುವ ಅವರವರ ರೂಪಗಳಿಂದ ಅವರವರ ರೂಪಗಳು ಸೇರಿದರೆ ಒಂದು ಮನಸ್ಸಿನ ಆಲೋಚನೆ. ಇದೇ ತರ ಸಕಲೇಂದ್ರಿಯಗಳಲ್ಲೂ ಕೂಡ ಒಂದು ಕೈ ಹೀಗೆ ಕದಲಬೇಕಾದರೆ ಎಲ್ಲ ಭಗವದ್ ರೂಪಗಳು ಹೊರಟು ಬರಬೇಕು. ದೇವರ ದೇವತೆಗಳ ರೂಪಗಳು ಹೊರಟು ಬಂದು ಕೈಯನ್ನು ಕದಲುವಂತೆ ಮಾಡುತ್ತಾರೆ. ಬೆಳಗ್ಗೆಯಿಂದ ಎಷ್ಟು ಸಲ ಕದಲಿಸಿದ್ದೀರಾ ಕೈ? ಲೆಕ್ಕವಿಲ್ಲದ ಸಲ. ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೀತಾ ಇದೆಯಲ್ಲ. ಹಾಗಾದರೆ ಎಲ್ಲ ಇಂದ್ರಿಯಗಳಿಂದ ದೇವರ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಪ್ರತಿಯೊಂದು ವ್ಯಾಪಾರದಲ್ಲಿ ಹುಟ್ಟಿ ಬರ್ತಾನೇ ಬರ್ತಾನೇ ಇರುತ್ತೆ ನಮ್ಮಿಂದ ಕೆಲಸ ಮಾಡಿಸಲಿಕ್ಕೆ. ಎಷ್ಟು ಸ್ವಾಮಿ ನಮಗಾಗಿ ಶ್ರಮ ಪಡ್ತಾ ಇದ್ದಾನೆ, ಅವನಿಗೆ ಶ್ರಮ ಇಲ್ಲ, ಅಷ್ಟಾದರೂ ಯಾಕೆ ಮಾಡಬೇಕು ನಮಗಾಗಿ? ಇಷ್ಟು ಮಾಡುತ್ತಾ ಇದ್ದಾನೆ ಮತ್ತು ನಾವು ಅವನಿಗೇನು ಕೊಡ್ಲಿಕ್ಕಾಗುತ್ತೆ? ಅದನ್ನು ಹೇಳ್ತಾರೆ ಭಾಗವತದಲ್ಲಿ. ನಿತ್ಯವೂ ಈ ಚಿಂತನೆ ಮಾಡಬೇಕಂತೆ. ಏನಂತ? ನಮ್ಮ ಹೃದಯದಲ್ಲಿರುವ ಬಿಂಬ ಮೂರ್ತಿಯೇ ಅಗ್ನಿ. ಅಗ್ನಿ ತುಪ್ಪ ಯಾವುದು ಅಂದರೆ ನಮ್ಮ ಎಲ್ಲಾ ಇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿ 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 ಬರುವ ದೇವರ ರೂಪಗಳೇನಿವೆ ಆ ರೂಪಗಳೇ ತುಪ್ಪ. ಆ ರೂಪಗಳೆಲ್ಲವನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಹೀಗವಾಗಾದ್ರೂ ಮಾಡಿದ್ದೀರಾ? ತಲೆಯಲ್ಲಿ ಕಲ್ಪನೆಯೂ ಬಂದಿರಲ್ಲ ಅಲ್ವಾ? ಹೇಳೇ ಇಲ್ಲ. ಷೋಡಶಿ ಬರ್ದಂಗಿದ್ದಿದ್ರೆ ಹಾಗೇ ಪ್ರಾಣ ಹೋಗ್ಬಿಡ್ತಾ ಇತ್ತು ಅಲ್ವಾ? ಸರಿ ಕೇಳಿ, ಜೆರಾಕ್ಸ್ ಬರುತ್ತೆ. ಹಾಗಾದರೆ ಇವತ್ತಿಂದ ಚಿಂತನೆ ಮಾಡ್ತೀರಾ? ಏನಂತ ಮಾಡಬೇಕು? ಬೆಳಗ್ಗೆದ್ದು ಸಂಕಲ್ಪ, ಬೆಳಗ್ಗೆದ್ದು ಸಂಕಲ್ಪ. ಹೇ ಸ್ವಾಮಿ, ನನ್ನ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ, ಅಂದರೆ ನಾನಾ ಇಂದ್ರಿಯಗಳಿಂದ ಆಯಾ ಕೆಲಸಗಳಾಗುವಾಗ ನಿನ್ನ ರೂಪಗಳು ಅನೇಕ ಅನಂತ ಹುಟ್ಟಿ ಬಂತು. ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ನಡೆಯುವ ಸಕಲ ಇಂದ್ರಿಯಗಳ ವ್ಯಾಪಾರ ಯಾವ್ಯಾವ ಅವಸ್ಥೆಗಳಲ್ಲಿ? ಸ್ವಪ್ನ, ಸುಷುಪ್ತಿ, ಜಾಗ್ರತ, ಈ ಮೂರು ಅವಸ್ಥೆಗಳಲ್ಲಿ ಮತ್ತು ಮನಸ, ವಾಚ, ಕಾಯ ಮಾಡುವ ಕರ್ಮಗಳಲ್ಲಿ ನಿನ್ನ ಸಕಲೇಂದ್ರಿಯಗಳಿಂದ ಏನೇನು ವ್ಯಾಪಾರಗಳಾಗ್ತಾ ಇವೆ, ನೀ ಮಾಡಿ ಮಾಡಿಸ್ತಾ ಇದ್ದೀಯ, ನಿನ್ನ ಅನಂತ ರೂಪಗಳು ದೇವರ ನಿನ್ನ ದಾಸರ ರೂಪಗಳು ಅಂದರೆ ದೇವತೆಗಳ ರೂಪಗಳು ಅಷ್ಟು ಹುಟ್ಟಿ ಬರ್ತಾ ಇವೆ. ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ ಬಿಂಬಮೂರ್ತಿ. ದೇವತೆಗಳು ನಿನ್ನ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಹೋಮ ಮಾಡುತ್ತಾ ಇದ್ದಾರೆ. ಹಾಗೆ ಆಯಾ ದೇವತೆಗಳ ರೂಪಗಳು ಆಯಾ ದೇವತೆಗಳ ರೂಪದಲ್ಲಿ ಸೇರಿ ಬಿಡುತ್ತಾ ಇವೆ, ಹೊರಗೆ ಬಂದು ಮತ್ತು ಸೇರಿ ಬಿಡುತ್ತಾ ಇವೆ. ಇದೆಲ್ಲ ನಿಮ್ಮ ಪೂಜೆಯಾಗಲಿ ಎಂದುಕೊಂಡರೆ ದೊಡ್ಡ ಯಜ್ಞ. ಈ ಯಜ್ಞ ಮಾಡಿದ್ದು ಯಾರು? ಪ್ರಿಯವ್ರತ ರಾಜ. ಅದನ್ನೇ ಹೇಳುತ್ತಾರೆ, ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ. ಕಾರಕಗಳು ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಂದ ಕಲಾಪ, ನಾನಾ ಕೆಲಸಗಳಾಗ್ತಾ ಇರುತ್ತಲ್ಲ, ಆ ಎಲ್ಲಾ ಕ್ರಿಯೆಗಳನ್ನ ಅಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನ ಸ್ಮರಣೆ ಮಾಡಿ ಎಲ್ಲವನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಯಜ್ಞ. ಇದಕ್ಕಿಂತ ಇನ್ಯಾವುದಿಲ್ಲ. ಸರಿ, ಇವಾಗ ಇಂಚೂರು ಸ್ಟೆಪ್ ತಗೊಂಡ್ರೆ 11 ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆ. 11 ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆಯಲ್ವಾ? ಆಗಬೇಕಾದರೆ ಪದಾರ್ಥಗಳು ಬೇಕಾ? ಕಣ್ಣಿಂದ ನೋಡಬೇಕಾದ್ರೆ ಪದಾರ್ಥ ಬೇಕು, ಕಿವಿಯಿಂದ ಕೇಳಬೇಕಾದ್ರೆ ಶಬ್ದ ಬೇಕು, ತಿನ್ನಬೇಕಾದರೆ ತಿಂಡಿ ತೀರ್ಥ ಬೇಕೇ ಬೇಕು. ಹೌದಾ? ಸ್ಪರ್ಶ ಸುಖ ಬೇಕಾದರೆ ಹಾಸಿಗೆ ಮೊದಲಾದವು, ಎ ಸಿ ಎಲ್ಲ ಬೇಕು. ನಂತರ ಇನ್ನೇನ್ರಿ? ಒಳ್ಳೆ ಗಂಧ, ಅಡಿಗೆ ಅಥವಾ ಸೆಂಟು, ಇನ್ನೊಂದು ಹೂವು, ವಾಸನೆ ಪದಾರ್ಥ ಬೇಕು. ಇಲ್ಲಿ ಹೇಳುತ್ತಾರೆ, ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ದೇವರ ದೇವತೆಗಳ ರೂಪಗಳು ಹೇಗಿರುತ್ತೆ, ಆಯಾ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಪದಾರ್ಥಗಳಲ್ಲೂ ದೇವರ ದೇವತೆಗಳ ರೂಪಗಳು ಇಷ್ಟೇ ಕೂತಿರುತ್ತೆ. ಈಗ ಒಂದು ದೃಷ್ಟಾಂತ ಕೊಡೋಣ. ಹೋಳಿಗೆ ಇದೆ, ಎಲೆಯಲ್ಲಿ ಹಾಕಿದ್ದಾರೆ ಹೋಳಿಗೆ. ಹೋಳಿಗೆ ಆಕಾರದಲ್ಲಿ ದೇವರು ದೇವತೆಗಳು ಇರ್ತಾರಾ ಇಲ್ವಾ? ಇರಲ್ವಾ? ಇರ್ತಾರೆ, ಇದ್ದಾರೆ. ಈಗ ನೀವು ಹೋಳಿಗೆಯನ್ನ ಮುರಿದ್ರೆ ಹಾಗೆ ತಿಂತೀರಾ? ಮುರಿದೇ ತಿನ್ಬೇಕು. ಮುರಿದರೆ ಹೋಳಿಗೆ ಮುರಿಯುತ್ತೆ, ದೇವರ ರೂಪ ಮುರಿಯುತ್ತಾ? ಮುರಿಯಲ್ಲ. ಅಂದ್ರೆ ಅಲ್ಲಿ ಎಷ್ಟು ಎರಡು ಭಾಗ ಆಯಿತೋ ಅಲ್ಲೊಂದು ರೂಪ ಇಲ್ಲೊಂದು ರೂಪ ಬಂತು, ಅಂದ್ರೆ ರೂಪಗಳು ಬೇರೆ ಆಯಿತು. ಆ ಮುರದದ್ದನ್ನ ಬಾಯಲ್ಲಿಟ್ರಿ, ಅಗೀತಾ ಇದ್ರೆ ತುಂಡು 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 ಆಗ್ತಾ ಇದೆ. ಅಲ್ಲೆಲ್ಲೆಲ್ಲ ಭಗವದ್ ರೂಪಗಳು ಹೊರಡುತ್ತಾ ಇಲ್ವಾ? ಅಂದ್ರೆ ಒಂದು ಪದಾರ್ಥ ಒಂದು ಆಕಾರದಲ್ಲಿರಬೇಕಾದ್ರೆ ಭಗವದ್ ರೂಪ, ಅದು ನಾನಾ ಪರಿಣಾಮ ಆಗ್ತಾ ಇದ್ರೆ ಅಲ್ಲಿ ಬೇರೆ ಬೇರೆ ಭಗವದ್ ರೂಪಗಳು ಹೊರಟು ಬರ್ತಾ ಇರುತ್ತಾ ಇಲ್ವಾ? ಹೀಗೆ ಇಲ್ಲಿ ಮತ್ತು ಸಂಕಲ್ಪ ಏನಂತ, ನನ್ನ ಸಕಲೇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳು ಆಯಾ ಇಂದ್ರಿಯಗಳಿಂದ ಗ್ರಹಣ ಮಾಡತಕ್ಕ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳು ಆಯಾ ಇಂದ್ರಿಯಗಳಿಂದ ಕೆಲಸ ಆಗುವಾಗ ಹೊರಬಂದ ಭಗವದ್ ರೂಪಗಳು ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಪದಾರ್ಥಗಳಲ್ಲಿ ಹೊರಬಂದ ಭಗವದ್ ರೂಪಗಳು, ಅದು ಮುರಿದು ಕುಟ್ಟಿ ಮಾಡಿ ಹೌದಾ? ಇಷ್ಟೆಲ್ಲ ಭಗವದ್ ರೂಪಗಳು ಬಿಂಬಮೂರ್ತಿಯೇ ನಿನಗರ್ಪಿತ ಅಂದರೆ ಅದೆಂಥ ಪೂಜೆ ಆಗ್ತಾ ಇದೆ. ಇದು ದೇವರಿಗೆ ಬೇಕಂತೆ. ನಮ್ಮ ನೀವು ಬರ್ಕೊಳ್ಳೋದಲ್ಲ, ಕೇಳಿ, ಚೆನ್ನಾಗಿ ಕೇಳಿ, ನಂತರ ಮತ್ತು ಬರ್ಕೊಳ್ಳಿ. ನಮ್ಮ ಸಕಲೇಂದ್ರಿಯಗಳಲ್ಲಿರುವ ಮೊದಲೇ ನಿಂತಿರುವ ದೇವರ ದೇವತೆಗಳ ರೂಪಗಳು ಆಯಾ ಇಂದ್ರಿಯಗಳಿಂದ ಸ್ವೀಕಾರ ಮಾಡುವ ಪದಾರ್ಥಗಳಲ್ಲಿರುವ ಮೊದಲೇ ಇರುವ ಭಗವದ್ ರೂಪಗಳು ಎರಡು ಸೆಟ್. ಈಗ ಇಂದ್ರಿಯಗಳಿಂದ ಆಯಾ ಕರ್ಮ ಆಗುವಾಗ ಹೊರಬರುವ ದೇವರ ದೇವತೆಗಳ ರೂಪಗಳು, ಹಾಗೆ ಆಯಾ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಪದಾರ್ಥದ ವಿಕಾರ ಆಗೋದರಲ್ಲಿ ಬರುವ ಭಗವದ್ ರೂಪಗಳು, ಹೌದಾ? ಇಷ್ಟೆಲ್ಲ ಬಂದ ಮೇಲೆ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಸುಖ ಬರುತ್ತ, ಆ ಸುಖದಲ್ಲಿ ಬಂದ ಭಗವದ್ ರೂಪಗಳು, ಇವೆಲ್ಲ ರೂಪಗಳನ್ನ ಸ್ವಾಮಿ ದೇವತೆಗಳು ನಿನಗೆ ಆಹುತಿ ಅಂತ ಕೊಡತಾ ಇದ್ದಾರಯ್ಯ, ಬಿಂಬಮೂರ್ತಿಯೇ ನಿನಗರ್ಪಿತ ಅಂತ ಕೈ ಮುಗಿಯಲೇ ಬೇಕು. ಇಷ್ಟು ಜ್ಞಾನ ಬರಲೇಬೇಕು ನಿಮಗೆ. ಈ ಚಿಂತನಾಪೂರ್ವಕವೇ ಪ್ರತಿಯೊಂದು ಕಾರ್ಯದಲ್ಲಿ ನೋಡ್ತಾ ಬನ್ನಿ. ಈ ದೃಷ್ಟಿ ಬೆಳೆಯುತ್ತಾ ಅಭ್ಯಾಸ ಆಯಿತಾ ಎಲ್ಲಾ ಕಡೆ ಭಗವದ್ ರೂಪಗಳ ವ್ಯಾಪಾರವೇ ಚಿಂತನೆ ಬರ್ತಾ 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 ಬರುತ್ತೆ. ಅಡಿಗಿಟ್ಟಿರ್ತೀರಾ? ಅಡಿಗೆ ಮಾಡೋ ಕಾಲಕ್ಕೆ ದೇವರು ಚಿಂತನೆ ಮಾಡುತ್ತಾ ಅಡಿಗೆ ಮಾಡಬೇಕಾ? ಅಡಿಗೆ ಮಾಡೋ ಕಾಲಕ್ಕೆ ದೇವರು ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸುಳಾದಿಯೋ ಪಾರಾಯಣ ಮಾಡುತ್ತಾ ಇದ್ರೆ ತಲೆಯಲ್ಲೋ ಇದ್ರೆ ಅಡಿಗೆ ಹೊತ್ತೋಗುತ್ತೆ ಅಥವಾ ಏನೋ ಆಗುತ್ತೆ, ಪಾರಾಯಣ ಸರಿಯಾಗಿ ಆಗಲ್ಲ. ಹಾಗಲ್ಲದೆ ಅಲ್ಲೇ ಇಟ್ಟರೆ ಮನಸ್ಸು, ಪಾತ್ರೆ ಇಡ್ತೀರಾ, ಪಾತ್ರೆಯಲ್ಲಿ ಭಗವದ್ ರೂಪ ಇರುತ್ತಾ ಇಲ್ವಾ? ಚಿಂತನೆ ಮಾಡಲ್ ನೋಡಿ, ನಮ್ಮ ಕೈಯಲ್ಲಿರುತ್ತೆ, ಯಾರೀ ವ್ಯರ್ರ ಮಾಡ್ತಾರೆ ಅಂತ ಹೋಗ್ಬಿಡ್ತೀವಿ. ಅಗ್ನಿಯಲ್ಲಿ ಭಗವದ್ ರೂಪ ಇರುತ್ತಾ, ಪಾತ್ರೆಯಲ್ಲಿ ಭಗವದ್ ರೂಪ ಇರುತ್ತಾ, ಅದರಲ್ಲಿ ನೀರು ಹಾಕ್ತೀರಾ, ನೀರಿನಲ್ಲಿ ಭಗವದ್ ರೂಪ ಇರುತ್ತಾ, ಆ ಬಿಸಿ ಅಗ್ನಿಯಲ್ಲಿರುವ ಭಗವತ್ ರೂಪ ಪಾತ್ರೆಗೆ ಸೇರಿ ಅದರ ಮೂಲಕ ನೀರಿನೊಳಗಿರುವ ಭಗವದ್ ರೂಪಕ್ಕೆ ಸೇರಿದರೆ ನೀರು ಬಿಸಿ ಆಗುತ್ತಾ ಇಲ್ಲದ್ರಿಲ್ಲ ಹೌದಾ? ಅದರಲ್ಲಿ ಬೇಳೆ ಹಾಕಿದ್ರ ಬೇಳೆಯಲ್ಲಿ ಭಗವದ್ ರೂಪ ಇದೆಯಾ? ನಾನು ಹೇಳೋದು ಸರಿಯಲ್ಲ ನೋಡಿ, ಕರೆಕ್ಟ್ ಹಾಗೆ ಇದೆ. ಬೇಳೆಯಲ್ಲಿ ಭಗವದ್ ರೂಪ ಆ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀರಾ, ಹಾಗೆ ಕೂತಿರುತ್ತೆ. ಆದ್ರೆ ಇವಾಗ ಹಾಗಲ್ಲ, ನೀರಲ್ಲಿ ಹಾಕಿದ್ದೀರಾ, ಕಳೆಗೆ ಬಿಸಿ ಬರ್ತಾ ಇದೆ. ಅಂದ್ರೆ ಆ ಅಗ್ನಿಯಲ್ಲಿರುವ ಭಗವದ್ ರೂಪಗಳು ನೀರಿನಲ್ಲಿ ಸೇರುತ್ತಾ ಇವೆ, ಅದಕ್ಕೆ ನೀರು ಬಿಸಿ ಆಗ್ತಾ ಇದೆ. ಹೌದಾ? ಆ ರೂಪಗಳು ಬೇಳೆ ಒಳಗಿರುವ ಭಗವದ್ ರೂಪಕ್ಕೆ ಸೇರಿದಾಗ ಬೇಳೆ ಬೇಯುತ್ತೆ. ಎಲ್ಲ ಬೆಂದ ಮೇಲೆ ತಯಾರಾಗೋದೇನು? ತೋವೆ. ಅಲ್ಲಿರುವ ರೂಪ ಯಾವುದು? ಶ್ರೀಧರ, ಗರುಡ ವಾಹನ ಶ್ರೀಧರ. ಹೌದಲ್ರಿ? ಹಾ, ಬರೇ ತೋವಿ ಬಿಡ್ತೀರಾ, ಅದರೊಳಗೆ ಹುಣಸೆ ಹುಳಿ ಹಾಕ್ಬೇಕಲ್ಲ, ಆಮ್ಲ, ದಾಮೋದರ, ಗೌರಿ. ಅಂದರೆ ಇಲ್ಲಿ ಹುಣಸೆ ಹುಳಿಯಲ್ಲಿ ತೋವೆ ಹಾಕ್ತೀರಾ, ತೋವೆಯಲ್ಲಿ ಹುಣಸೆ ಹುಳಿ ಹಾಕ್ತೀರಾ? ಇಲ್ಲಿ ಹುಣಸೆ ಹುಳಿಯಲ್ಲಿ ತೋವೆ ಹಾಕಿದರೆ ದಾಮೋದರನಲ್ಲಿ ಶ್ರೀಧರ ಸೇರ್ತಾನೆ. ತೋವೆಯಲ್ಲಿ ಹುಳಿ ಹಾಕ್ತೀರಾ, ಶ್ರೀಧರನೊಳಗೆ ದಾಮೋದರ ಸೇರ್ತಾನೆ. ಇಷ್ಟೇ ವ್ಯತ್ಯಾಸ. ಆದಮೇಲೆ ಉಪ್ಪು ಹಾಕ್ತೀರಾ, ಜನಾರ್ದನ ಸೇರ್ತಾನ ಅಲ್ಲಿ. ಅಂದರೆ ಶ್ರೀಧರನೊಳಗೆ ಜನಾರ್ದನನೂ ಸೇರಿದ ಹಾಗೆ. ಅಲ್ಲಿ ಪುಡಿಗಳೆಲ್ಲ ಹಾಕ್ತೀರಾ, ಹಂಸ ಬಂದು ಸೇರಿದ. ತರಕಾರಿ ಎಲ್ಲ ಹಾಕ್ತೀರಾ, ಸಂಶೇಷಶಾಹಿ ಪದ್ಮನಾಭ ಸೇರಿದ. ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಕರಿಬೇವು ಸೊಪ್ಪು ಅವೆಲ್ಲ ಹಾಕ್ತೀರಾ, ಆ ಭಗವದ್ ರೂಪ ಸೇರುತ್ತಾ? ಎಲ್ಲ ಆದ ಮೇಲೆ ಯಾವ ರೂಪ ಇಳಿಯಿತು? ಶ್ರೀಧರ ಬಂದ, ನಿಂತಿದ್ದಾನೆ, ಒಳ್ಳೆ ವಾಸನೆ, ಘಮ 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 ವಾಸನೆ ಬರ್ತಾ ಇದೆ ಹುಳಿ. ಆದರೆ ಇಷ್ಟು ರೂಪಗಳಿಂದ ಕೂಡಿದ ಶ್ರೀಧರ ಮೂರ್ತಿ ಇದ್ದಾನಾತ, ಎಷ್ಟು ಚೆನ್ನಾಗಿದೆ. ಇಷ್ಟು ಚಿಂತನೆ ಮಾಡುತ್ತಾ ಇದ್ರೆ ನೀವು ಹುಳಿ ಮಾಡಿದ್ದೇ ಗೊತ್ತಾಗಲ್ಲ, ತಲೆ ಎಲ್ಲಿಗೂ ಹೋಗಲ್ಲ, ಅಲ್ಲೇ ಕೂತಿರುತ್ತೆ. ಮತ್ತೆ ಇಂಥ ರೂಪವನ್ನ ತಂದು ಅಲ್ಲಿ ನೈವೇದ್ಯಕ್ಕಿಟ್ಟು ನೈವೇದ್ಯ ಮಾಡಬೇಡಿ, ನಿಮ್ಮವರು ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಇದು. ದೊಡ್ಡವರು ಮಾಡಿದ ಅನುಸಂಧಾನ ಹೇಳಿದ್ರೆ ನಗು ಬರುತ್ತೆ ನಮ್ಮವರಿಗೆ. ಅಯ್ಯೋ, ಹುಳಿ ಮಾಡುವ ಕಾಲಕ್ಕೂ ಅಲ್ಲೇನೋ ದೇವರ ರೂಪಗಳಂತೆ ಒಣ ಮಾತಾಡ್ತಾರೆ ಅಂತ ಒಗ್ಗರಣೆ ಕೊಟ್ಟು ಹೋಗ್ತಾರೆ. ಅವರು ಹಾಗೇ ಇರಲಿ, ಅವ್ರ ಬದುಕು ಇಲ್ಲ ಹಾಗೆ, ನಮಗೇನು ಬೇಕಾಗಿಲ್ಲ. ನಮ್ಮ ಬದುಕು ಉದ್ಧಾರ ಆದ್ರೆ ಸಾಕು, ನಾವು ಉದ್ಧಾರ ಆಗೋಣ. ಯಾರು ಕೇಳುತ್ತಾರೋ ಅವರು ಕೇಳಿ ಉದ್ಧಾರ ಆಗ್ಲಿ ಸಾಕು. ಮತ್ತೆ ಈ ಥರ ಚಿಂತನೆ ಮಾಡಿದ್ರೆ ಹೇಗಾಗುತ್ತೆ? ಪ್ರತಿಯೊಂದು ಕಾರ್ಯ ಯಜ್ಞ ಆಗಿಬಿಡುತ್ತೆ. ನೀವು ಹುಳಿ ಮಾಡಿರಬಹುದು, ದೊಡ್ಡ ಯಜ್ಞ ಮಾಡಿದ ಫಲ ದೇವರು ಕೊಡುತ್ತಾರೆ. ಹೀಗೆ ನೀವು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರ ನೀವು ದೇವರ ಸುತ್ತು ತಿರುಗೋದಲ್ಲ, ನಿಮ್ಮ ಸುತ್ತು ದೇವರು ತಿರುಗಲಿಕ್ಕೆ ಶುರು ಮಾಡುತ್ತಾರಂತೆ. ಅಯ್ಯೋ ನನ್ನವರಯ್ಯ. ಮತ್ತೆ ಇಷ್ಟು ಉಪಕಾರ ಮಾಡಿದ ಅರಣ್ಯಕಾಚಾರ್ಯರಿಗೆ ನಮಸ್ಕಾರ ಮಾಡಬೇಕಾ ಇಲ್ವಾ? ನಮಸ್ಕಾರ ಮಾಡಿ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಇರಲ್ಲ, ನಾಳೆ ಇರಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೇನೆ, ಸೋದೆಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಬೇಗ ಬಸ್ ಇದ್ದಂಗಿದೆ, ಆದ ಕಾರಣ ನಾಳೆ ಇರಲ್ಲ. ನಾನು ಬರುವುದು 16ನೇ ತಾರೀಕು ಬರ್ತೇನೆ. 17ರಿಂದ ಕಂಟಿನ್ಯೂ ಇರುತ್ತೆ. ಎಷ್ಟರವರೆಗೆ? ತಿಂಗಳು ಕೊನೆಯವರೆಗೂ ಕಂಟಿನ್ಯೂ ಆಗಿರುತ್ತೆ. ನಂತರ ಮತ್ತೂ ನಾನು ಊರು ಹೋಗೋ ಪರ್ಯಂತ ನಡೀತಾನೆ ಇರುತ್ತೆ. ನೀವು ಬೇಡ ಅನ್ನೋವರೆಗೂ.